ಮಗನ ಅಥವಾ ಸೇವಕನ.
And we want to think today a little more about what we were looking at in our last two programs, and that is the difference between being religious and being spiritual.
ನಾವು ಹಿಂದಿನ ಅಧ್ಯಯನಗಳಲ್ಲಿ ಪರಿಗಣಿಸಿದಂತಹ ಆತ್ಮಿಕತೆ ಮತ್ತು ಧಾರ್ಮಿಕತೆಗೂ ಇರುವಂತಹ ವ್ಯತ್ಯಾಸವನ್ನ ಇನ್ನೂ ಹೆಚ್ಚಾಗಿ ಯೋಚಿಸೋಣ.
A person can be religious and still be very, very selfish and self-centered and think all the time in terms of his own profit and his own gain.
ಒಬ್ಬ ಮನುಷ್ಯನು ಧಾರ್ಮಿಕನಾಗಿದ್ದುಕೊಂಡು ಸ್ವಾರ್ಥಿಯಾಗಿರಬಹುದು ಮತ್ತು ತನ್ನನ್ನು ತಾನು ಸ್ವಕೇಂದ್ರೀಕೃತಗೊಳಿಸಿಕೊಂಡಿರಬಹುದು ಮತ್ತು ಎಲ್ಲವನ್ನೂ ತನ್ನ ಸ್ವಂತ ಹಿತಾಸಕ್ತಿಯನ್ನ ಬಯಸ್ತಾ ಇರಬಹುದು.
But when a person becomes spiritual, he cannot be self-centered or selfish.
ಅದೇ ಒಬ್ಬ ಮನುಷ್ಯನು ಆತ್ಮಿಕನಾದಾಗ ತಾನು ಸ್ವಾರ್ಥಿಯಾಗಿರುವುದಿಲ್ಲ ಮತ್ತು ತನ್ನನ್ನ ತಾನು ಸ್ವಕೇಂದ್ರೀಕೃತಗೊಳಿಸಿಕೊಳ್ಳುವುದಿಲ್ಲ.
He thinks not in terms of what he's going to gain, but in terms of what God is going to gain, how God is going to be glorified.
ಆತ್ಮಿಕ ಮನುಷ್ಯನು ತಾನು ಏನನ್ನು ಗಳಿಸ್ಕೋಬಹುದು, ತನ್ನ ಸ್ವಂತ ಲಾಭವನ್ನಾಗಲಿ ಮತ್ತು ತನಗೆ ಏನು ಉಪಯೋಗ ಆಗತ್ತೆ ಅನ್ನೋದಾಗಲಿ ನೋಡೋದಿಲ್ಲ. ದೇವರು ನನ್ನಿಂದ ಏನ್ ಪಡ್ಕೊಳ್ತಾನೆ ಮತ್ತು ದೇವರಿಗೆ ನಾನು ಹೇಗೆ ಮಹಿಮೆ ಪಡಿಸಬೇಕು ಎಂಬುದಾಗಿ ನೋಡ್ತಾನೆ.
ಯು ರಿಮೆಂಬರ್ ದ ಪ್ರೇಯರ್ ವಿಚ್ ಜೀಸಸ್ ಟಾಟ್ ಹಿಸ್ ಡಿಸೈಪಲ್ಸ್ ಟು ಪ್ರೇ, ವಿಚ್ ಇಸ್ ಕಾಮನ್ಲಿ ನೋನ್ ಆಸ್ ದ ಲಾರ್ಡ್ಸ್ ಪ್ರೇಯರ್.
ಯೇಸು ಸ್ವಾಮಿಯು ತನ್ನ ಶಿಷ್ಯಂದರಿಗೆ ಬೋಧಿಸಿದಂತಹ ಪ್ರಾರ್ಥನೆ ನಮಗೆಲ್ಲರಿಗೂ ಗೊತ್ತಿದೆ, ಅದು ಕರ್ತನ ಪ್ರಾರ್ಥನೆ ಎಂಬುದಾಗಿ ಕರೆಯಲ್ಪಡುತ್ತದೆ.
ಅವರ್ ಫಾದರ್ ಹೂ ಆರ್ಟ್ ಇನ್ ಹೆವೆನ್, ಫಾಲೋಡ್ ಬೈ 6 ರಿಕ್ವೆಸ್ಟ್.
ನಮ್ಮ ಪರಲೋಕದ ತಂದೆಯೇ ಎಂದು ಪ್ರಾರಂಭಿಸಿ ಮಿಕ್ಕ 6 ಕೋರಿಕೆಗಳು ಅದರಲ್ಲಿ ಸೇರಿಕೊಳ್ಳುತ್ತೆ.
ಅಂಡ್ 3 ಆಫ್ ದೋಸ್ ರಿಕ್ವೆಸ್ಟ್ಸ್, ದ ಫಸ್ಟ್ 3 ಇನ್ ಫ್ಯಾಕ್ಟ್ ಕನ್ಸರ್ನ್ ಗಾಡ್.
ಆ ಕೋರಿಕೆಗಳಲ್ಲಿ ಪ್ರಥಮವಾಗಿ 3 ಕೋರಿಕೆಗಳು ದೇವರಿಗೆ ಸಂಬಂಧಪಟ್ಟವುಗಳಾಗಿವೆ.
ಹಿಸ್ ನೇಮ್, ಹಿಸ್ ಕಿಂಗ್ಡಮ್, ಹಿಸ್ ವಿಲ್.
ಆತನ ನಾಮ, ಆತನ ರಾಜ್ಯ ಮತ್ತು ಆತನ ಚಿತ್ತ.
ಅಂಡ್ ದ ನೆಕ್ಸ್ಟ್ 3 ಕನ್ಸರ್ನ್ ಅವರ್ ಸೆಲ್ವ್ಸ್.
ಮುಂದಿನ 3 ಕೋರಿಕೆಗಳು ನಮಗೆ ಸಂಬಂಧಪಟ್ಟವುಗಳಾಗಿವೆ.
ಅವರ್ ಫಿಸಿಕಲ್ ಮೆಟೀರಿಯಲ್ ನೀಡ್ಸ್, ಡೈಲಿ ಬ್ರೆಡ್, ಅವರ್ ನೀಡ್ ಫಾರ್ ಫರ್ಗಿವ್ನೆಸ್, ಅವರ್ ಪಾಸ್ಟ್ ಲೈಫ್ ದಟ್ ಇಸ್ ಫರ್ಗಿವ್ ಅಸ್ ಅವರ್ ಸಿನ್ಸ್ ಇಸ್ ವಿ ಫರ್ಗಿವ್ ಅದರ್ಸ್, ಅಂಡ್ ಅವರ್ ನೀಡ್ ಫಾರ್ ಡೆಲಿವರೆನ್ಸ್ ಫ್ರಮ್ ಸಿನ್ ಇನ್ ದ ಫ್ಯೂಚರ್.
ಮುಂದಿನದು ನಮ್ಮ ಶಾರೀರಿಕ ಮತ್ತು ಭೌತಿಕ ಅಗತ್ಯತೆಗಳನ್ನು ತಿಳಿಸುವಂತದ್ದು, ಅದು ನಮ್ಮ ಅನುದಿನದ ಆಹಾರ. ಇನ್ನೊಂದು ನಮ್ಮ ಹಿಂದಿನ ಕಾಲದ ಪಾಪಗಳಿಗಾಗಿ ಕ್ಷಮಾಪಣೆ, ನಾವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂದು ಹೇಳುವಂತದ್ದು, ಮತ್ತು ಭವಿಷ್ಯದಲ್ಲಿ ನಮ್ಮನ್ನು ಪಾಪಗಳಿಂದ ಬಿಡಿಸಬೇಕು ಎಂಬುದಾಗಿ.
ಬಟ್ ನೋಟಿಸ್ ದಟ್ ಜೀಸಸ್ ಟಾಟ್ ಹಿಸ್ ಡಿಸೈಪಲ್ಸ್ ದಟ್ ದ ರೈಟ್ ವೇ ಟು ಪ್ರೇ ವಾಸ್ ಪುಟಿಂಗ್ ಗಾಡ್ಸ್ ಗ್ಲೋರಿ ಅಂಡ್ ನೇಮ್ ಅಂಡ್ ಆನರ್ ಅಂಡ್ ಹಿಸ್ ವಿಲ್ ಅಂಡ್ ಹಿಸ್ ಕಿಂಗ್ಡಮ್ ಫಸ್ಟ್ ಅಂಡ್ ಪುಟಿಂಗ್ ಅವರ್ ಓನ್ ನೀಡ್ಸ್ ಸೆಕೆಂಡರಿ.
ಇಲ್ಲಿ ನೋಡಿ, ಯೇಸು ಸ್ವಾಮಿ ಸರಿಯಾಗಿ ಪ್ರಾರ್ಥನೆ ಮಾಡುವಂತ ವಿಧವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ದೇವರನ್ನ ಮೊದಲು ಇಡುವಂತದ್ದು, ದೇವರ ನಾಮ, ಆತನ ಚಿತ್ತ ಮತ್ತು ಆತನ ರಾಜ್ಯ ಮತ್ತು ಆತನಿಗೆ ಗೌರವ ಪಡಿಸುವಂತದ್ದು, ಮತ್ತು ನಮ್ಮ ಅಗತ್ಯತೆಗಳನ್ನ ಎರಡನೇ ಸ್ಥಾನದಲ್ಲಿ ಇಡುವಂತದ್ದು.
Now if you were to examine your own prayer,
ನಿಮ್ಮ ಸ್ವಂತ ಪ್ರಾರ್ಥನೆಯನ್ನೇ ನೀವು ಪರೀಕ್ಷಿಸಿಕೊಳ್ಳೋದಾದ್ರೆ,
I mean think of the way you prayed to God, even if it's half a minute prayers or one sentence prayers or any type of prayer or long prayers, what have you basically prayed to God for during say the last 1 year?
ನೀವು ದೇವರಿಗೆ ಮಾಡುವಂತ ಪ್ರಾರ್ಥನೆಯನ್ನ ನೀವು ಪರೀಕ್ಷೆ ಮಾಡಿಕೊಳ್ಳೋದಾದ್ರೆ, ನೀವು ಅರ್ಧ ನಿಮಿಷ ಪ್ರಾರ್ಥನೆ ಮಾಡೋದಾಗಿರಬಹುದು, ಒಂದು ಸಾಲಿನ ಪ್ರಾರ್ಥನೆ ಆಗಿರಬಹುದು, ಅಥವಾ ಇನ್ನು ಯಾವುದೇ ರೀತಿಯ ಪ್ರಾರ್ಥನೆ ಆಗಿರಬಹುದು, ಕಳೆದ ಒಂದು ವರ್ಷದಲ್ಲಿ ನಿಮ್ಮ ಪ್ರಾರ್ಥನೆಯು ದೇವರಿಗೆ ಯಾವ ರೀತಿ ಇದೆ?
When you spend time in prayer or you make short requests to God, what are you actually asking God for?
ನೀವು ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯುವಾಗ ದೇವರಿಗೆ ಒಂದು ಸಣ್ಣ ಕೋರಿಕೆಯನ್ನ ಕೊಡ್ತೀರಾ, ಆ ಒಂದು ಕೋರಿಕೆಯು ಯಾವುದಕ್ಕೆ ಸಂಬಂಧಪಡುತ್ತೆ?
And if you are honest, you will discover how much your prayers are centered around yourself and your family. That's about it.
ನೀವು ನಿಜವಾಗಿಯೂ ಪ್ರಾಮಾಣಿಕರಾಗಿರೋದಾದ್ರೆ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂದ್ರೆ, ನಿಮ್ಮ ಪ್ರಾರ್ಥನೆಯು ನಿಮ್ಮ ಸ್ವಂತಕ್ಕೆ ಮತ್ತು ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರುತ್ತೆ.
And that is an indication of the way you live also.
ನೀವು ಜೀವಿಸುವಂತ ರೀತಿಯನ್ನ ಅದು ಸೂಚಿಸುತ್ತದೆ.
How do you spend your money? How do you spend your time?
ಹೇಗೆ ನಿಮ್ಮ ಹಣವನ್ನ ಮತ್ತು ಸಮಯವನ್ನ ವ್ಯಯಿಸ್ತೀರಿ?
And you may find the answer to these questions that your life is so wrapped up only around yourself and your family, and to ease your conscience you give a little time to God. maybe on Sunday, maybe on a Wednesday evening.
ಈ ಒಂದು ಪ್ರಶ್ನೆಗಳಿಗೆ ನಿಮಗೆ ಗೊತ್ತಾಗುವ ಉತ್ತರವೇನೆಂದರೆ ನಿಮ್ಮ ಜೀವಿತವು ಕೇವಲ ನಿಮ್ಮ ಸ್ವಾರ್ಥ ಮತ್ತು ನಿಮ್ಮ ಕುಟುಂಬಕ್ಕೆ ಸೀಮಿತವಾಗಿರುತ್ತದೆ. ನಿಮ್ಮ ಮನಸ್ಸಾಕ್ಷಿಯನ್ನು ಮೆಚ್ಚಿಸುವ ಸಲುವಾಗಿ ದೇವರಿಗೆ ಸ್ವಲ್ಪ ಸಮಯವನ್ನು ಮಾತ್ರ ಕೊಡುತ್ತಿರುತ್ತೀರಿ, ಅಂದರೆ ಬುಧವಾರ ಸಾಯಂಕಾಲ ಪ್ರಾರ್ಥನಾ ಕೂಟಕ್ಕೆ ಹೋಗುವಂತದ್ದು ಮತ್ತು ಭಾನುವಾರದ ಪ್ರಾರ್ಥನಾ ಕೂಟಕ್ಕೆ ಹೋಗುವಂತದ್ದು.
And you feel that you are spiritual because you've given a little time to God. And maybe because you live an upright life. But true spirituality is a lot more than going for 2 meetings a week.
ನೀವು ಪ್ರಾರ್ಥನಾ ಕೂಟಗಳಿಗೆ ಹೋಗೋದ್ರಿಂದ ನೀವು ಆತ್ಮಿಕರು ಅಂತ ತಿಳ್ಕೊಳ್ಳುತ್ತೀರಾ, ಆದರೆ ನೀವಿದ್ರಿಂದ ಅನ್ಕೊಳ್ತೀರಿ ನಾನು ಯಥಾರ್ಥನು ಎಂಬುದಾಗಿ, ಆದರೆ ಆತ್ಮಿಕತೆ ಎನ್ನುವಂಥದ್ದು ಪ್ರಾರ್ಥನಾ ಕೂಟಗಳಿಗೆ ಹೋಗುವುದಕ್ಕಿಂತ ಹೆಚ್ಚಿನದಾದದ್ದು.
In fact, man can be spiritual even without going for any meeting a week.
ಒಬ್ಬ ವ್ಯಕ್ತಿ ಪ್ರಾರ್ಥನಾ ಕೂಟಗಳಿಗೆ ವಾರದಲ್ಲಿ ಹೋಗದೇನೆ ಆತ್ಮಿಕನಾಗಿರಲೂಬಹುದು.
If he's locked up in a prison, for example, and he's not able to go for a meeting, or if he's in a hospital, sick, and he can't go for a meeting, he can still be spiritual.
ಒಬ್ಬ ಮನುಷ್ಯ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರಬಹುದು, ಆಗ ಪ್ರಾರ್ಥನೆಗೆ ಹೋಗ್ಲಿಕ್ಕಾಗೋದಿಲ್ಲ. ಆಸ್ಪತ್ರೆಯಲ್ಲಿ ಸೇರಿರಬಹುದು, ಆಗ ಪ್ರಾರ್ಥನೆಗೆ ಹೋಗ್ಲಿಕ್ಕಾಗೋದಿಲ್ಲ. ಕಾಯಿಲೆ ಬಿದ್ದಿರಬಹುದು, ಆದರೂ ಕೂಡ ಆತನು ಆತ್ಮಿಕನಾಗಿರಬಹುದು.
But you can't be spiritual if you're seeking your own.
ನೀವು ನಿಮ್ಮ ಸ್ವಂತದ್ದನ್ನ ಹುಡುಕ್ತಾ ಇದ್ರೆ ನೀವು ಆತ್ಮಿಕರಾಗೋದಿಕ್ಕಾಗೋದಿಲ್ಲ.
A religious person goes through religious acts to ease his conscience. But deep down in the center of his life, self still sits on the throne.
ಒಬ್ಬ ಧಾರ್ಮಿಕ ಮನುಷ್ಯನು ತನ್ನ ಮನಸ್ಸನ್ನ ಮೆಚ್ಚಿಸಿಕೊಳ್ಳುವ ಸಲುವಾಗಿ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾನೆ, ಹಾಗೂ ಆತನ ಮಾಡುವಂತ ಉದ್ದೇಶ ಏನಪ್ಪ ಅಂತಂದ್ರೆ ಆತನ ಒಳಗಡೆ ಆತನ ಹೃದಯದೊಳಗಡೆ ಇರುವಂತಹ ಸಿಂಹಾಸನದಲ್ಲಿ ಸ್ವಾರ್ಥತೆ ಎನ್ನುವಂಥದ್ದು ಸ್ಥಾನ ತೆಗೆದುಕೊಂಡಿರುತ್ತೆ.
And that's why Jesus said, you can't be my disciple unless you take up the cross, deny that self which is sitting on the throne. Luke 9:23.
ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿರುವಂತದ್ದು, ನೀವು ಪ್ರತಿನಿತ್ಯ ಶಿಲುಬೆಯನ್ನ ಹೋರದೆ ನಿಮ್ಮನ್ನ ನೀವು ನಿರಾಕರಿಸಿಕೊಳ್ಳದೆ ನನ್ನ ಶಿಷ್ಯಂದರಾಗಲಿಕ್ಕಾಗೋದಿಲ್ಲ ಮತ್ತು ನನ್ನನ್ನು ಹಿಂಬಾಲಿಸಲಿಕ್ಕಾಗೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. Luke 9:23.
Unless you deny your self, self, life, dethrone it, kill it, and follow me, you can't be my disciple. And he said there, you got to do it every day.
ನೀವು ನಿಮ್ಮ ಸ್ವಾರ್ಥ ಜೀವಿತವನ್ನ ನಿರಾಕರಿಸದನೆ, ಅದನ್ನ ಕೊಲ್ಲದನೆ, ಅದನ್ನ ನಿಮ್ಮಿಂದ ಹೊರಗೆ ಹಾಕದನೆ, ಮತ್ತು ಪ್ರತಿನಿತ್ಯ ನೀವು ಶಿಲುಬೆಯನ್ನ ಹೋರದನೆ ನನ್ನನ್ನ ಹಿಂಬಾಲಿಸಲಿಕ್ಕಾಗೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು.
And so we see that a religious person can still have self sitting on the throne of his heart and go through every external activity.
ಒಬ್ಬ ಮನುಷ್ಯನ ಒಬ್ಬ ಧಾರ್ಮಿಕ ಮನುಷ್ಯನ ಹೃದಯದ ಸಿಂಹಾಸನದಲ್ಲಿ ಆ ಒಂದು ಸ್ವಾರ್ಥತೆ ಎನ್ನುವಂಥದ್ದು ಸ್ಥಾನ ತೆಗೆದುಕೊಂಡಿರುತ್ತೆ, ಆದರೂ ಕೂಡ ಅವನು ಧಾರ್ಮಿಕ ಚಟುವಟಿಕೆಗಳಿಗೆ ತಪ್ಪದೇ ಹೋಗ್ತಾ ಇರ್ತಾನೆ.
He may go to every meeting, he may go to 6 meetings or 7 meetings a week.
ಆತನು ವಾರದಲ್ಲಿ 6-7 ಬಾರಿ ಪ್ರಾರ್ಥನಾ ಕೂಟಗಳಿಗೆ ಹೋಗ್ತಿರಬಹುದು.
He may engage in evangelism, he may even be a full-time worker who's given up his job and maybe travels to some difficult place to preach the gospel. And he may be just religious.
ಆತನು ಸುವಾರ್ತಿಕನಾಗಿರಬಹುದು ಮತ್ತು ದೇವರಿಗೆ ಪೂರ್ಣಾವಧಿ ಸೇವೆಯನ್ನ ಮಾಡ್ತಾ ಇರಬಹುದು ಮತ್ತು ಕಠಿಣ ಪ್ರದೇಶಗಳಿಗೆ ತೆರಳಿ ಸುವಾರ್ತೆಯನ್ನ ಕೂಡ ಸಾರ್ತಾ ಇರಬಹುದು. ಹಾಗಿದ್ರೂ ಕೂಡ ಆತನು ಧಾರ್ಮಿಕನಾಗಿರುವಂತಹ ಸಾಧ್ಯತೆ ಇರುತ್ತದೆ.
Jesus once said to the Pharisees, who were religious people in his time, he said, you travel land and sea, you cross land and sea and travel here and there to make converts. And what do you accomplish?
ಯೇಸು ಸ್ವಾಮಿ ಧಾರ್ಮಿಕ ಮನುಷ್ಯರಾದಂತ ಪರಿಸಾಯರಿಗೆ ಅಂದಿನ ದಿನದಲ್ಲಿ ಹೇಳಿದ್ದೇನಪ್ಪ ಅಂದ್ರೆ, ನೀವು ದೂರದ ಊರುಗಳಿಗೆ ತೆರಳಿ ಮತ್ತೊಬ್ಬರನ್ನ ಪರಿವರ್ತನೆ ಮಾಡ್ತೀರಾ, ಅದರಿಂದ ನೀವು ಸಾಧಿಸೋದಾದ್ರೂ ಏನು ಎಂಬುದಾಗಿ ಕೇಳಿದ್ರು ಯೇಸು ಸ್ವಾಮಿ.
You produce people exactly like yourself and they have become double the children of hell.
ನಿಮ್ಮಂತೆ ಜನರನ್ನ ಕೂಡ ತಾಕ್ತೀರಾ, ನರಕಕ್ಕೆ ಅವರನ್ನು ಎರಡರಷ್ಟನ್ನಾಗಿ ಮಾಡ್ತೀರಾ.
In fact, they would have been better off if you had left them alone.
ನೀವು ಅವರನ್ನ ಒಬ್ಬಂಟಿಯಾಗಿ ಬಿಡುವಂತದ್ದೇ ಎಷ್ಟೋ ಉತ್ತಮವಾಗಿದೆ.
Because you made them like yourself, self-centered, thinking that they are spiritual when they are only religious.
ಯಾಕೆಂದ್ರೆ ನೀವು ಅವರನ್ನ ನಿಮ್ಮಂತೆ ಮಾಡಿಬಿಡ್ತೀರಾ, ಒಂದು ಸ್ವಕೇಂದ್ರೀಕೃತಗೊಳಿಸುವಂತದ್ದು ಮತ್ತು ತಾವು ಧಾರ್ಮಿಕರಾಗಿದ್ದುಕೊಂಡು ಆತ್ಮಿಕರಾಗಿದ್ದೀವಿ ಎಂದು ತಿಳಿದುಕೊಳ್ಳುವಂತೆ ಅವರನ್ನ ನೀವು ಮಾಡ್ತೀರಾ.
A lot of conversions are like that. Even in Christendom today, people are converted to a form of religiosity.
ಇಂದಿನ ಕ್ರೈಸ್ತತ್ವದಲ್ಲಿ ಅನೇಕ ಪರಿವರ್ತನೆಗಳು ಈ ರೀತಿಯಾಗಿಯೇ ಇವೆ. ಜನರು ಪರಿವರ್ತನೆಗೊಂಡು ಧಾರ್ಮಿಕತೆ ಎಂಬ ವೇಷವನ್ನ ಧರಿಸಿಕೊಂಡಿರುತ್ತಾರೆ.
They never become spiritual because self sits on the throne. They are never taught to take up the cross every day.
Avara hrudayadalli swartha enuvantaddu kootkondirodrinda pratinitya shilubiyanna horuvantaddara bagge avaru yochisirodilla.
Think about yourself. Has anybody ever taught you what it means to deny yourself every day?
Nimma bagge neevu yochane maadkoli. ಪ್ರತಿನಿತ್ಯ ನಿಮ್ಮನ್ನು ನೀವು ನಿರಾಕರಿಸುವುದರ ಅರ್ಥವನ್ನ ಯಾರಾದರೂ ನಿಮಗೆ ತಿಳಿಸಿಕೊಟ್ಟಿದ್ದಾರಾ?
To take up your cross every day and yet you read Luke 9:23. What does it say there?
ಪ್ರತಿನಿತ್ಯ ಶಿಲುಬೆಯನ್ನ ಹೋರಿ ಎಂಬುದಾಗಿ ಲೂಕಾ 9:23 ರಲ್ಲಿ ಹೇಳುತ್ತೆ. ಅದನ್ನ ಓದಿ, ಅದೇನು ಹೇಳುತ್ತೆ ಅಂತ ಅರ್ಥ ಮಾಡಿಕೊಳ್ಳಿ.
He says unless you do that every day you cannot be his disciple. You cannot follow him.
ನೀವು ಅದನ್ನ ಪ್ರತಿನಿತ್ಯ ಮಾಡಲಿಲ್ಲ ಅಂದ್ರೆ ನೀವು ಯೇಸು ಸ್ವಾಮಿಯನ್ನ ಹಿಂಬಾಲಿಸಲಿಕ್ಕೆ ಆಗೋದಿಲ್ಲ ಮತ್ತು ಆತನ ಶಿಷ್ಯಂದ್ರ ಆಗೋದಕ್ಕೆ ಆಗೋದಿಲ್ಲ.
It is impossible. He said that in Luke 14:27 too.
ಇದು ಅಸಾಧ್ಯವಾದದ್ದು. ಲೂಕಾ 14:27 ರಲ್ಲೂ ಸಹ ಅದೇ ಹೇಳುತ್ತದೆ.
You cannot be his disciple if you don't follow him, if you don't take up the cross every day.
ನೀವು ಆತನನ್ನ ಹಿಂಬಾಲಿಸದನೆ, ಪ್ರತಿನಿತ್ಯ ಶಿಲುಬೆಯನ್ನ ಹೊರದನೆ ನೀವು ಶಿಷ್ಯಂದ್ರಾಗ್ಲಿಕ್ಕೆ ಆಗೋದಿಲ್ಲ.
The religious man is thinking like this.
ಒಬ್ಬ ಧಾರ್ಮಿಕ ಮನುಷ್ಯನು ಈ ರೀತಿಯಾಗಿ ಯೋಚಿಸುತ್ತಾನೆ.
This is the way his thought processes work when he becomes a Christian.
ಆತನು ಕ್ರೈಸ್ತನಾದಾಗ ಆತನ ಆಲೋಚನಾ ಲಹರಿಯು ಈ ರೀತಿಯಾಗಿರುತ್ತದೆ.
What can I get from the Lord?
ಕರ್ತನಿಂದ ನಾನು ಏನನ್ನ ಪಡೆದುಕೊಳ್ಳಬಹುದು?
Can the Lord give me forgiveness of sins? Yeah, I want that.
ನನ್ನ ಪಾಪಗಳಿಗೆ ದೇವರು ಕ್ಷಮಾಪಣೆಯನ್ನ ಕೊಡ್ತಾನ? ನನಗದು ಬೇಕು.
Can he give me healing? Yeah, I'd like that.
ಆತನು ನನಗೆ ಸ್ವಸ್ಥತೆಯನ್ನ ಕೊಡ್ತಾನ? ನನಗೆ ಅದು ಕೂಡ ಬೇಕು.
Can he give me heaven after I die? Yeah, I want that too.
ನಾನು ಸತ್ತ ನಂತರ ನನಗೆ ಪರಲೋಕವನ್ನ ದೇವರು ದಯಪಾಲಿಸ್ತಾರಾ? ಹೌದು, ನನಗೂ ಅದು ಕೂಡ ಬೇಕು.
Can he bless me? Yeah, I want that.
ಆತನು ನನ್ನನ್ನು ಆಶೀರ್ವದಿಸ್ತಾನ? ಹೌದು, ನನಗೆ ಅದು ಕೂಡ ಬೇಕು.
Can he bless me materially? Boy, I would love that.
ಆತನು ನನ್ನನ್ನು ಭೌತಿಕವಾಗಿ ಆಶೀರ್ವದಿಸ್ತಾನ? ಓ, ನಾನು ಅದನ್ನು ಪ್ರೀತಿಸ್ತೀನಿ, ನನಗೆ ಅದು ಬೇಕು ಎಂಬುದಾಗಿ ಹೇಳ್ತಾನೆ.
Can he anoint me so that I can be a mighty famous preacher going around with my picture here and there in Christian magazines? I would like that too.
ದೇವರು ನನ್ನನ್ನು ಅಭಿಷೇಕಿಸ್ತಾರಾ? ಇದರಿಂದ ನಾನು ಜನಪ್ರಿಯನಾಗ್ಬಿಟ್ಟು ಸುವಾರ್ತಾ ಒಂದು ಪತ್ರಿಕೆಗಳಲ್ಲಿ ನನ್ನ ಚಿತ್ರಗಳಿದ್ದುಕೊಂಡು ನಾನು ಇನ್ನೂ ಹೆಚ್ಚಿನ ಹೆಸರನ್ನ ಗಳಿಸಬಹುದಾ? ದೇವರು ಹಾಗೆ ನನ್ನನ್ನು ಮಾಡ್ತಾರಾ? ಹೌದು, ನನಗೆ ಅದು ಬೇಕು ಅಂತ ಹೇಳ್ತಾನೆ.
Now, do you think such a man is spiritual?
ಇಂತಹ ವ್ಯಕ್ತಿಗಳು ಆತ್ಮಿಕರು ಅಂತ ನೆನೆಸ್ತಾರಾ ನೀವು?
He may be talking about a lot of Christian activities, but his goal is something for himself.
ಆತನು ಅನೇಕ ಕ್ರೈಸ್ತ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಮಾತನಾಡಬಹುದು, ಆದರೆ ಆತನ ಸ್ವಂತ ಗುರಿಯು ಸ್ವಾರ್ಥಕ್ಕೆ ಸಂಬಂಧಪಟ್ಟಿರುತ್ತದೆ.
He is seeking his own name, his own fame, his own gain, his own prosperity, his own blessing, everything for self.
ಆತನು ತನ್ನ ಸ್ವಂತ ಚಿತ್ತವನ್ನ, ಸ್ವಂತ ನಾಮವನ್ನ, ಜನಪ್ರಿಯತೆಯನ್ನ ಹಾಗೂ ಗೌರವವನ್ನ ಎಲ್ಲವನ್ನೂ ತನ್ನ ಸ್ವಾರ್ಥಕ್ಕೆ ಬಯಸ್ತಾ ಇರ್ತಾನೆ.
Self sits on the throne of his life. He's got a form of godliness though. He may be a full-time worker.
Atana jeevitadalli swarthate ennuvantaddu sthana tegedukondiruttade. Atanu bhaktiya veshavanna dariskondirtane mattu atanu purnavadi sevakanagirlu bahudu.
But a lot of people in full-time Christian work today are doing it for their own profit.
Indu purnavadi sevakaru anta kareyalpadavantavaru ellavu tamage bekada hage tamma swantakke maadkolta idaru ashte.
If those people were in secular jobs, they would not be earning even half of what they are earning in Christian work.
ಇಂತಹ ಜನರು ಇಹಲೋಕದ ಕೆಲಸದಲ್ಲಿ ಇದ್ದಿದ್ರೆ ಕ್ರೈಸ್ತತ್ವದಲ್ಲಿ ಏನ್ ಗಳಿಸ್ತಾ ಇದಾರಲ್ಲ ಆ ಹಣವನ್ನ ಅವರು ಇಲ್ಲಿ ಗಳಿಸ್ತಿರಲಿಲ್ಲ.
ಇಟ್ಸ್ ಬ್ರಾಟ್ ದೆಮ್ ಪ್ರಾಫಿಟ್.
ಅದು ಅವರಿಗೆ ಲಾಭವನ್ನ ತರುತ್ತದೆ.
ದೇ ಆರ್ ಡೂಯಿಂಗ್ ಬಿಸ್ನೆಸ್ ವಿತ್ ಗಾಡ್.
ಅವರು ದೇವರೊಟ್ಟಿಗೆ ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ.
ಜೀಸಸ್ ಟರ್ನ್ ಸಚ್ ಪೀಪಲ್ ಔಟ್ ಆಫ್ ದ ಟೆಂಪಲ್ ಇನ್ ಹಿಸ್ ಡೇ ಅಂಡ್ ಹಿಸ್ ಟೈಮ್.
ಯೇಸು ಸ್ವಾಮಿ ಇದ್ದಂತಹ ದಿನಗಳಲ್ಲಿ ಯೇಸು ಸ್ವಾಮಿಯು ಇಂತಹ ಜನರನ್ನ ದೇವಾಲಯದಿಂದ ಹೊರಗಡೆ ಇಟ್ಟಿದನು.
ಪೀಪಲ್ ಹೂ ಸಾಟ್ ದೇರ್ ಓನ್, who appeared to be selling sheep and doves to help people to sacrifice in the temple, but who were actually just thinking in terms of their own profit and gain.
Tamma swantaddannu hudukuvanta janaru janarige sahaya maduttiruvante mattu devalayadalli prani pakshigalanna baliyannagi arpisuva mulaka tammanna taavu thorpadisikollutare, aadare adara hindina uddesha swanta laabavanna hudukuvantaddagide.
Do you know the amount of religiosity there is in Christendom today that goes undetected, disguised as Christian work?
Indina kraistatvadalli dharmikate ennuvantaddu eshtu habbide embudagi nimage gottidiya? Adu kandu hidiyada reetiyalli habbide. Kraista seve embudu vesha darisikondantide.
Oh, there's such a lot of that.
Oh, ee reetiyagi eshto ide.
A spiritual man on the other hand is not thinking, what can I get out of the Lord?
ಮತ್ತೊಂದು ಕಡೆ ಆತ್ಮಿಕ ಮನುಷ್ಯನು ಕರ್ತನಿಂದ ಅಥವಾ ದೇವರಿಂದ ನಾ ಏನ್ ಪಡ್ಕೋಬಹುದು ಎಂಬುದಾಗಿ ಯೋಚನೆ ಮಾಡೋದಿಲ್ಲ.
He thinks, what can the Lord get out of me?
ಆತನು ಯೋಚಿಸುವುದೇನಪ್ಪ ಅಂತಂದ್ರೆ ನನ್ನಿಂದ ದೇವರು ಏನ್ ಪಡ್ಕೊಳ್ತಾರೆ ಎಂಬುದಾಗಿ ಯೋಚನೆ ಮಾಡ್ತಾನೆ.
What can the Lord get from this one earthly life that I have?
ನಾನು ಹೊಂದಿರುವಂತ ಇಹಲೋಕದ ಒಂದೇ ಒಂದು ಜೀವಿತದಿಂದ ಕರ್ತನು ನನ್ನಿಂದ ಏನ್ ಪಡ್ಕೊಳ್ತಾನೆ ಎಂಬುದಾಗಿ ಯೋಚನೆ ಮಾಡ್ತಾನೆ.
What's the maximum that he can get?
ಆತನು ನನ್ನ ಜೀವಿತದಿಂದ ಹೆಚ್ಚು ಏನ್ ಪಡ್ಕೋಬಹುದು ಎಂಬುದಾಗಿ ಯೋಚನೆ ಮಾಡ್ತಾನೆ.
Now, I believe if you're honest as you listen to this program, you can ask yourself, what is your attitude towards the Lord?
ನೀವು ಈ ಸಂದೇಶವನ್ನ ಕೇಳಿಸ್ಕೊಳ್ತಾ ಇದ್ರೆ ಪ್ರಾಮಾಣಿಕರಾಗಿ ಹೇಳ್ರಿ, ಕರ್ತನ ಕಡೆಗೆ ನಿಮ್ಮ ನಡವಳಿಕೆ ಏನಿದೆ?
Are you always thinking, what is the next thing I can get from the Lord for myself or my family?
ನೀವು ಈ ರೀತಿಯಾಗಿ ಏನಾದರೂ ಯೋಚಿಸ್ತಿದ್ದೀರಾ, ಕರ್ತನಿಂದ ನಾನು ನಂತರದಲ್ಲಿ ಇನ್ನೂ ಏನ್ ಬಯಸಬಹುದು ನನಗಾಗಿ ಮತ್ತು ನನ್ನ ಕುಟುಂಬಕ್ಕಾಗಿ ಅಂತ?
Or is your attitude, what can the Lord get more out of my earthly life before I leave this earth? What more can he get out of me?
ಅಥವಾ ನಿಮ್ಮ ನಡವಳಿಕೆ ಹೀಗಿದೆಯಾ, ನಾನು ಸಾಯುವುದಕ್ಕಿಂತ ಮುಂಚೆ ಈ ಇಹಲೋಕದ ಒಂದೇ ಒಂದು ಜೀವಿತದಿಂದ ಕರ್ತನು ನನ್ನಿಂದ ಏನ್ ಪಡ್ಕೊಳ್ತಾನೆ ಎಂಬುದಾಗಿ?
I want him to have everything of me from head to foot.
ದೇವರು ನನ್ನ ತಲೆಯಿಂದ ಪಾದದವರೆಗೂ ಹೆಚ್ಚಾಗಿ ನನ್ನಿಂದ ಏನಾದರೂ ಪಡ್ಕೋಬೇಕು ಎಂಬುದಾಗಿ ಹೇಳಬೇಕು.
And I want my life to be just spent for him. What can he get out of me?
ನನ್ನ ಜೀವಿತವು ಹೆಚ್ಚಿನದಾಗಿ ಆತನಿಗೆ ಕಳೆಯಬೇಕು ಮತ್ತು ಆತನು ನನ್ನಿಂದ ಹೆಚ್ಚಾದದ್ದನ್ನು ಪಡ್ಕೋಬೇಕು.
There's a lot of difference between these two attitudes.
ಈ ಎರಡು ನಡವಳಿಕೆಗಳ ಮಧ್ಯೆ ಬಹಳಷ್ಟು ವ್ಯತ್ಯಾಸ ಇದೆ.
And both people may sit next to each other in a Christian church and you may not be able to distinguish between the two because it's a question of hard attitude.
ಇಬ್ಬರು ಸಹ ಒಂದೇ ಸಭೆಯಲ್ಲಿ ಅಕ್ಕಪಕ್ಕ ಕುಳಿತುಕೊಂಡಿರ್ತಾರೆ, ನೀವು ಯಾರು ಧಾರ್ಮಿಕರು ಯಾರು ಆತ್ಮಿಕರು ಅಂತ ಕಂಡುಹಿಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಅವರ ಹೃದಯದ ನಡವಳಿಕೆಯಾಗಿರೋದ್ರಿಂದ.
Both may go out in evangelism. Both may go out to serve the Lord and both may sacrifice.
ಇಬ್ಬರು ಕೂಡ ಸುವಾರ್ತೆಯನ್ನ ಸಾರ್ಲಿಕ್ಕೆ ಹೋಗಬಹುದು, ಇಬ್ಬರು ಕೂಡ ದೇವರನ್ನ ಸೇವೆ ಮಾಡಕ್ ಹೋಗಬಹುದು ಮತ್ತು ಇಬ್ಬರು ಕೂಡ ತ್ಯಾಗವನ್ನ ಮಾಡಬಹುದು.
And yet the fundamental motive underneath may be totally different.
ಆದರೆ ಅವರ ಸ್ವಾಭಾವಿಕವಾದಂತಹ ಉದ್ದೇಶಗಳು ವ್ಯತ್ಯಾಸವಾಗಿರ್ತವೆ.
You know, it's motive that determines spirituality, not the action.
ಆತ್ಮಿಕತೆಯನ್ನು ತೋರಿಸುವಂತದ್ದು ಉದ್ದೇಶವೇ ಹೊರತು ನೀವು ಮಾಡುವಂತ ಕಾರ್ಯವಲ್ಲ.
Jesus went to the synagogue, the Pharisees went to the synagogue.
ಯೇಸು ಸ್ವಾಮಿಯೂ ಸಹ ಸಭೆಗೆ ಹೋದನು, ಅದೇ ರೀತಿ ಫರಿಸಾಯರು ಕೂಡ ಸಭೆಗೆ ಹೋದರು.
But do you think they were both equally acceptable to God?
ಆದರೆ ನೀವು ಈ ರೀತಿಯಾಗಿ ಯೋಚಿಸ್ತೀರಾ, ಇಬ್ಬರು ಕೂಡ ದೇವರಿಗೆ ಸ್ವೀಕೃತವಾದವರು ಅಂತ?
Jesus studied the Bible, the Pharisees studied the Bible.
ಯೇಸು ಸ್ವಾಮಿನೂ ಸಹ ಸತ್ಯವೇದವನ್ನು ಅಭ್ಯಸಿಸಿದನು, ಫರಿಸಾಯರು ಕೂಡ ಅಭ್ಯಸಿಸಿದರು.
You think they were equally acceptable to the Father?
ಇಬ್ಬರು ಕೂಡ ತಂದೆಗೆ ಸ್ವೀಕೃತಗೊಂಡಿದ್ದಾರೆ ಎಂಬುದಾಗಿ ಏನಾದರೂ ನೆನೆಸ್ತೀರಾ ನೀವು?
Jesus went out to preach, the Pharisees went out to preach.
Yesu Swami horagade hogi bodhisidru, ade riti farisayaru kuda horagade hogi bodhisidru.
The Pharisees were full time workers. Jesus was a full time worker for 3.5 years.
Farisayaru purnavadi sevakaragidru, ade riti Yesu Swamiyu saha 3.5 varshagala kala purnavadi sevakanagiddanu.
Do you think they were the same? There was a vast difference.
Avaribbaru onde anta ankolutira? Illa, avaribbaru naduve tumba vyathasavide.
In fact, in the Gospels we constantly see this contrast between Jesus and the Pharisees.
ಸತ್ಯವೇದದಲ್ಲಿ ಯೇಸು ಸ್ವಾಮಿ ಮತ್ತು ಫರಿಸಾಯರ ನಡುವೆ ಇದ್ದಂತಹ ತದ್ವಿರುದ್ಧತೆಗಳನ್ನ ನಾವು ನೋಡ್ತೇವೆ.
It's the contrast between true spirituality and religiosity.
ಆತ್ಮಿಕತೆ ಮತ್ತು ಧಾರ್ಮಿಕತೆಗೂ ಇರುವಂತಹ ತದ್ವಿರುದ್ಧತೆ.
It's the contrast between living according to the spirit of the new covenant, the new agreement God has made with man, and living according to the letter of the law.
ಮತ್ತೊಂದು ಕಡೆ ಏನಪ್ಪ ಅಂದ್ರೆ, ದೇವರು ಮನುಷ್ಯರೊಟ್ಟಿಗೆ ಮಾಡಿಕೊಂಡಂತಹ ಹೊಸ ಒಪ್ಪಂದ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಆತ್ಮದಲ್ಲಿ ಜೀವಿಸುವಂತದ್ದು, ಮತ್ತೊಂದು ಅಕ್ಷರದಿಂದ ಜೀವಿಸುವಂತದ್ದು.
There's a vast difference between the two.
ಇವೆರಡರ ನಡುವೆ ಬಹಳಷ್ಟು ವ್ಯತ್ಯಾಸವಿದೆ.
When Adam sinned, you know what he did? He covered himself with fig leaves.
ಆದಾಮನು ಪಾಪ ಮಾಡಿದಾಗ ಏನ್ ಮಾಡಿದ ಅಂತ ನಿಮಗೆ ಗೊತ್ತಲ್ಲ, ಆತನು ಅಂಜೂರದ ಮರದ ಎಲೆಗಳನ್ನ ವಸ್ತ್ರವನ್ನಾಗಿ ಧರಿಸಿಕೊಂಡ್ಬಿಟ್ಟನು.
And fig leaves are a picture of religiosity with which a man tries to make himself presentable before God and before men.
Anjurada elegalu dharmikatiya chitranavagide, idarinda manushyanu devara edurugade mattu manushyana edurugade tannanna taanu andavagi thorpadisikolluva prayatnavanna maartane.
You know what Jesus did when he saw a fig tree covered with fig leaves?
ಯೇಸು ಸ್ವಾಮಿ ಅಂಜೂರದ ಮರದ ಎಲೆಗಳನ್ನ ನೋಡಿದಾಗ ಅದನ್ನ ಏನ್ ಮಾಡಿದ್ರು ಗೊತ್ತಾ ನಿಮಗೆ?
He cursed it and the whole tree withered up.
ಯೇಸು ಅಂಜೂರದ ಮರವನ್ನ ಶಪಿಸಿದನು, ಇದರಿಂದ ಇಡೀ ಮರವು ಒಣಗಿ ಹೋಯಿತು.
And that teaches us that there is a curse on religiosity.
ಇದರ ಮುಖಾಂತರ ನಮಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಧಾರ್ಮಿಕತೆಯ ಮೇಲೆ ಶಾಪ ಇದೆ ಅಂತ.
He came looking for fruit in that fig tree. He didn't want just leaves.
ಆತನು ಅಂಜೂರದ ಮರದಲ್ಲಿ ಫಲವನ್ನ ನೋಡಲು ಬಂದನೆ ಹೊರತು ಎಲೆಗಳನ್ನಲ್ಲ.
Fig trees were not created just to have leaves.
ಅಂಜೂರದ ಮರವು ಕೇವಲ ಎಲೆಗಳನ್ನ ಬಿಡ್ಲಿಕ್ಕೆ ಮಾತ್ರ ಸೃಷ್ಟಿಸಲ್ಪಟ್ಟಿಲ್ಲ.
And God did not create man just to be religious.
ಅದೇ ರೀತಿ ದೇವರು ಮನುಷ್ಯನು ಧಾರ್ಮಿಕನಾಗಬೇಕು ಎಂಬುದಾಗಿ ಆತನನ್ನ ಸೃಷ್ಟಿಸಿಲ್ಲ.
Yeah, there are religious activities, but underneath it all, if there is not a spiritual life, then God's not interested in it.
ಹೌದು, ಅಲ್ಲಿ ಧಾರ್ಮಿಕ ಚಟುವಟಿಕೆಗಳು ಇದಾವೆ, ಆದರೆ ಅದರಲ್ಲಿ ಆತ್ಮಿಕ ಜೀವಿತ ಇರೋದಿಲ್ಲ. ಹಾಗಾದರೆ ದೇವರು ಅದರಲ್ಲಿ ಆಸಕ್ತಿಯನ್ನು ಹೊಂದಿರೋದಿಲ್ಲ.
There's a curse over it.
ಅದರ ಮೇಲೆ ಶಾಪವಿದೆ.
What is it that God gave Adam?
ಹಾಗಾದರೆ ದೇವರು ಆದಾಮನಿಗೆ ಕೊಟ್ಟಿದ್ದಂತಾದರೂ ಏನು?
God stripped him of those fig leaves and gave him a covering of skins.
ದೇವರು ಆದಾಮನಲ್ಲಿರುವಂತಹ ಅಂಜೂರದ ಮರದ ಎಲೆಗಳನ್ನ ತೆಗೆದುಹಾಕಿ ಪ್ರಾಣಿಯ ಮೇಲಿನ ಚರ್ಮವನ್ನ ಹೊದಿಸಿದನು.
He killed an animal and put his skin over him.
ಆತನು ದೇವರು ಪ್ರಾಣಿಯನ್ನ ಕೊಂದುಬಿಟ್ಟು ಅದರ ಚರ್ಮವನ್ನ ಆತನಿಗೆ ಹೊದಿಸಿಬಿಟ್ಟನು.
It's a picture of God giving us his own nature.
ಇದರ ಚಿತ್ರಣ ಏನಪ್ಪಾ ಅಂದ್ರೆ ದೇವರು ತನ್ನ ಸ್ವಂತ ಸ್ವಭಾವವನ್ನ ನಮಗೆ ಕೊಡ್ತಾನೆ ಎಂಬುದಾಗಿ.
The fig leaves, the dress of fig leaves was what Adam manufactured himself.
ಅಂಜೂರದ ಎಲೆಗಳು ಆದಾಮನು ತಾನೇ ತಯಾರಿಸಿಕೊಂಡಂತ ವಸ್ತ್ರವಾಗಿತ್ತು.
He tied up the fig leaves and made a dress for himself.
ಆತನು ಆ ಅಂಜೂರದ ಮರದ ಹಣ್ಣಿನ ಎಲೆಗಳನ್ನ ಧರಿಸಿಕೊಂಡ್ಬಿಟ್ಟು ಅದನ್ನ ವಸ್ತ್ರವನ್ನಾಗಿ ಮಾಡಿಕೊಂಡನು.
And he tried to cover himself. God said, throw that away, I don't want it.
ಆದರೆ ದೇವರು ಅದನ್ನ ತೆಗೆದುಹಾಕ್ಬಿಟ್ಟು ಆತನಿಂದ ಹೇಳಿದ್ರು ನನಗೆ ಅದು ಬೇಕಾಗಿಲ್ಲ ಅಂತ.
Maybe good fig leaves, that's okay, they were not rotten fig leaves, but it was still not acceptable. God said, I'll give you a dress.
ಅದು ಅಂಜೂರದ ಒಳ್ಳೆ ಎಲೆಗಳಾಗಿರಬಹುದು, ಆದ್ರೆ ದೇವರು ಹೇಳಿದ್ರು ನನಗೆ ಅದು ಬೇಕಾಗಿಲ್ಲ ಅಂತ ಆತನಿಗೆ ಒಂದು ಹೊಸ ವಸ್ತ್ರವನ್ನ ಕೊಟ್ಟರು.
And God gives us the nature of Christ.
ದೇವರು ನಮಗೆ ಕ್ರಿಸ್ತನ ಸ್ವಭಾವವನ್ನ ಕೊಡ್ತಾರೆ.
That's what that skin of the animal means.
ಆ ಪ್ರಾಣಿಯ ಚರ್ಮದ ಚಿತ್ರಣ ಏನಪ್ಪಾ ಅಂದ್ರೆ ಕ್ರಿಸ್ತನ ಸ್ವಭಾವವಾಗಿದೆ.
And yet we can ask, why did God keep people under the law for 1500 years to show man the emptiness of it?
ಹಾಗಾದ್ರೆ ನಾವು ಕೇಳಬಹುದು, ದೇವರು ಯಾಕೆ ಮನುಷ್ಯರನ್ನ 1500 ವರ್ಷಗಳ ಕಾಲ ನ್ಯಾಯ ಪ್ರಮಾಣದ ಕೆಳಗೆ ಇಟ್ಟನು ಅಂತ? ಯಾಕೆಂದ್ರೆ ಮನುಷ್ಯನು ಶೂನ್ಯ ಸ್ಥಿತಿಯಲ್ಲಿದ್ದಾನೆ ಎಂಬುದನ್ನು ತೋರಿಸುವ ಸಲುವಾಗಿ.
He never intended that man should live under the law all his life.
ದೇವರು ಎಂದಿಗೂ ಬಯಸಲಿಲ್ಲ ಮನುಷ್ಯನು ತನ್ನ ಜೀವಿತದ ಪೂರ್ಣಾವಧಿ ಒಂದು ನ್ಯಾಯ ಪ್ರಮಾಣದಲ್ಲಿ ಬದುಕಬೇಕು ಅಂತ.
God left man under the law to show that is not the way.
ದೇವರು ಮನುಷ್ಯನನ್ನ ಆ ನ್ಯಾಯ ಪ್ರಮಾಣದಲ್ಲಿ ಉಳಿಯುವಂತೆ ಬಿಟ್ಬಿಟ್ಟು ಹೇಳಿದ್ದೇನೆಂದ್ರೆ ಮನುಷ್ಯನಿಗೆ ಇದು ಸರಿಯಾದ ಮಾರ್ಗ ಅಲ್ಲ ಅಂತ.
You'll never attain to my nature that way.
ಈ ಒಂದು ಮಾರ್ಗವಾಗಿ ನನ್ನ ಸ್ವಭಾವವನ್ನ ನೀವು ಧರಿಸಿಕೊಳ್ಳಿಕ್ ಆಗೋದಿಲ್ಲ ಎಂಬುದಾಗಿ ದೇವರು ಹೇಳಿದ್ರು.
He wanted man to come to an end of himself.
ಮನುಷ್ಯನು ತನ್ನ ಕೊನೆಯಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ಹೇಳಬೇಕು ಅಂತ ದೇವರು ಬಯಸ್ತಾರೆ.
That's what the law was meant to accomplish.
ಆ ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣ ಸಾಧಿಸಿದ್ದು ಇದೇ ಆಗಿದೆ.
Those people who did come to an end of themselves, they began to see God.
ಮನುಷ್ಯರು ತಮ್ಮ ಶೂನ್ಯ ಸ್ಥಿತಿಗೆ ಬಂದು ಕೊನೆಯಲ್ಲಿ ಬಂದಾಗ ದೇವರನ್ನ ಹುಡುಕಲಿಕ್ಕೆ ಪ್ರಾರಂಭಿಸುತ್ತಾರೆ.
And then God is able to give them his own nature.
ಆಗ ದೇವರು ತನ್ನ ಸ್ವಂತ ಸ್ವಭಾವವನ್ನೇ ಅವರಿಗೆ ಕೊಡ್ತಾರೆ.
And that is throwing away the fig leaves of religiosity and giving us the nature of Jesus Christ.
ಅದರರ್ಥ ಅಂಜೂರದ ಎಲೆಗಳಾದಂತ ಆ ಒಂದು ಧಾರ್ಮಿಕತೆಯನ್ನ ನಮ್ಮಿಂದ ತೆಗೆದುಬಿಟ್ಟು ಕ್ರಿಸ್ತನ ಸ್ವಭಾವವನ್ನ ನಮಗೆ ಹೊಸದಾಗಿ ಕೊಡ್ತಾರೆ.
The nature of Jesus Christ means that we serve God in the same spirit with which Christ served the Father.
ಯೇಸು ಕ್ರಿಸ್ತನ ಸ್ವಭಾವದ ಅರ್ಥ ಯೇಸು ಯಾವ ಆತ್ಮದಲ್ಲಿ ತಂದೆಯನ್ನ ಸೇವೆ ಮಾಡಿದರೋ ಅದೇ ಆತ್ಮದಲ್ಲಿ ನಾವು ಸಹ ದೇವರನ್ನು ಸೇವೆ ಮಾಡಬೇಕು ಎಂಬುದಾಗಿ.
Not as a servant, but as a son.
ಸೇವಕನಾಗಿ ಸೇವೆ ಮಾಡೋದಲ್ಲ, ಮಗನಾಗಿ ಸೇವೆ ಮಾಡಬೇಕು.
Beloved friends, God has called you not to be his servant, but to be his son and to serve him with the spirit of his son.
ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ತನ್ನ ಸೇವಕರು ಎಂಬುದಾಗಿ ಕರೆಯಲಿಲ್ಲ, ಅದರ ಬದಲಾಗಿ ಮಗನು ಎಂಬುದಾಗಿ ಕರೆದನು. ಮತ್ತು ಆತನ ಮಗನು ಸೇವೆ ಮಾಡಿದಂತ ಆತ್ಮದಲ್ಲಿಯೇ ನಾವು ಸಹ ಸೇವೆ ಮಾಡಬೇಕು ಎಂಬುದಾಗಿ ಕರೆದನು. ಆಮೆನ್.